ನಾಲಿಗೆ. ಬಾಳಿನಲ್ಲಿ ನಮಗೆ ಅನೇಕ ಸಮಸ್ಯೆಗಳು, ಒಂದ ಎರಡ, ಪ್ರತಿದಿನವೂ ಪ್ರತಿನಿತ್ಯವೂ ಸಮಸ್ಯೆಗಳೇ. ಗಂಡ ಹೀಗೆಂದ, ಹೆಂಡತಿ ಹೀಗೆಂದಳು, ಮಕ್ಕಳು ಹೀಗೆಂದರು, ಮಕ್ಕಳನ್ನು ಓದಿಸಬೇಕು, ವ್ಯಾಪಾರವಿಲ್ಲ, ರೋಗದ ಅವಸ್ಥೆಗಳು, ದುಡ್ಡಿಲ್ಲ, ಈ ರೀತಿಯಲ್ಲಿ ಪ್ರತಿದಿನವೂ ಸಮಸ್ಯೆಗಳೇ, ಪ್ರತಿನಿತ್ಯವೂ ಪ್ರಾಬ್ಲಮ್ಸ್ಗಳೇ, ಯಾವ ಕಡೆ ನೋಡಿದರೂ ತೊಂದರೆಗಳೇ, ಸಮಸ್ಯೆಗಳೇ. ಏಕೆಂದರೆ ಇದು ಕಲಿಯುಗ, ಇದು ಕಲಿಯುಗದ ಪ್ರಭಾವ. ಧರ್ಮವು ನಾಲ್ಕು ಕಾಲುಗಳ ಮೇಲೆ ನಿಂತುಕೊಂಡಿರುತ್ತದೆ. ತಪಸ್ಸು ಆಸ್ಟರಿಟಿ, ಶುಚಿ ಅಂದರೆ ಕ್ಲೆನ್ಲಿನೆಸ್, ಕರುಣೆ ಅಂದರೆ ಮರ್ಸಿ, ಹಾಗೂ ಸತ್ಯ ಟ್ರೂತ್ಫುಲ್ನೆಸ್. ಈ ನಾಲ್ಕು ತತ್ವಗಳ ಮೇಲೆ ಧರ್ಮವು ನಿಂತಿದೆ. ಶುಚಿತನ ಅಥವಾ ಶುದ್ಧತೆಯು ಅಧರ್ಮವಾದ ಕಾಮದಿಂದ ನಾಶವಾಗುತ್ತದೆ. ಮತ್ತು ಪದಾರ್ಥಗಳನ್ನು ಸ್ವೀಕರಿಸುವುದರಿಂದ ತಪಸ್ಸುಗಳನ್ನು ಆಚರಿಸಲು ಸಾಧ್ಯವಾಗುವುದಿಲ್ಲ. ಮಾಂಸವನ್ನು ತಿನ್ನುವುದರಿಂದ ಕರುಣೆಯ ಗುಣವು ನಾಶವಾಗುತ್ತದೆ. ಜೂಜು ಆಡುವುದರಿಂದ ಸತ್ಯವು ಅಥವಾ ಸತ್ಯವೆಂಬುವ ಗುಣವು ನಾಶವಾಗುತ್ತದೆ. ಇವುಗಳೆಲ್ಲವೂ ನಾಶವಾದರೆ ಭಗವಂತನ ದಿವ್ಯವಾದ ಸೇವೆಯಲ್ಲಿ ತೊಡಗಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಈ ನಾಲ್ಕು ಚಟುವಟಿಕೆಗಳನ್ನು ನಿಷೇಧಿಸಿದ್ದಾರೆ. ಶಾಸ್ತ್ರಗಳಲ್ಲಿ ಹೇಳಿದಂತೆ ಈ ನಾಲ್ಕು ಕಾರ್ಯಗಳನ್ನು ನಿಲ್ಲಿಸಲು ಆದೇಶಿಸಿದ್ದಾರೆ. ಶ್ರೀಲ ಪ್ರಭುಪಾದರ ಶಿಷ್ಯರಾಗಲು ಬರೀ ಜಪವನ್ನು ಮಾಡಿದರೆ ಸಾಲದು. 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಿದರೆ ಸಾಲದು. ಈ ನಾಲ್ಕು ನಿಯಮಗಳನ್ನು ಆಚರಿಸಬೇಕು, ಆಗಲೇ ಒಬ್ಬರು ಅವರ ಶಿಷ್ಯರಾಗಲು ಸಾಧ್ಯ. ಬರೀ ದೀಕ್ಷೆಯಿಂದ ಅಲ್ಲ, ನಿಜವಾದ ಶಿಷ್ಯನು ಗುರುಗಳ ಆದೇಶಗಳನ್ನು ಪಾಲಿಸುವವನು, ಗುರುಗಳು ಹಾಕಿದ ನಿಯಮಗಳನ್ನು ಶ್ರದ್ಧೆಯಿಂದ ಆಚರಿಸುವವನು. ಅಂತಹ ಶ್ರದ್ಧೆಯ ಶಿಷ್ಯನಿಗೆ ಮಾತ್ರ ಆಧ್ಯಾತ್ಮಿಕ ಜ್ಞಾನವು ಗುರುವಿನ ದಯೆಯಿಂದ ಪ್ರಕಾಶವಾಗುತ್ತದೆ. ಆದ್ದರಿಂದಲೇ ಶ್ರೀಲ ನರೋತ್ತಮ ದಾಸ ಠಾಕೂರರು ಗುರುವಂದನೆಯಲ್ಲಿ ಹೀಗೆ ಹೇಳಿದ್ದಾರೆ: ಚಕ್ಷುದಾನ್ ದಿಲೋಜೈ ಜನ್ಮೇ ಜನ್ಮೇ ಪ್ರಭುಸೈ ದಿವ್ಯ ಜ್ಞಾನ್ ಹೃದಯ ಪ್ರಕಾಶಿತೋ. ದಿವ್ಯ ಜ್ಞಾನ್ ಹೃದಯ ಪ್ರಕಾಶಿತೋ. ನೋಡಿ, ದಿವ್ಯ ಜ್ಞಾನವು ಹೃದಯದಲ್ಲಿ ಪ್ರಕಾಶವಾಗುತ್ತದೆ, ತಾನಾಗಿಯೇ ಪ್ರಕಟವಾಗುತ್ತದೆ. ವಾಸ್ತವವಾಗಿ ನಾವು ಯಾವ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಜ್ಞಾನವನ್ನು ಮಾತ್ರವಲ್ಲ, ಭೌತಿಕ ಪ್ರಪಂಚದ ಜ್ಞಾನವನ್ನು ಕೂಡ ನಾವಾಗಿ ಪಡೆಯಲು ಸಾಧ್ಯವಿಲ್ಲ. ನಮ್ಮ ಶಕ್ತಿಯಿಂದ ಜ್ಞಾನವನ್ನು ಪಡೆಯುವುದು ಸಾಧ್ಯವಾದರೆ ಅಥವಾ ಯಾವುದಾದರೂ ಒಂದು ವಿಶೇಷ ಪ್ರಕ್ರಿಯೆಯಿಂದ ಬುದ್ಧಿವಂತನಾಗಲು ಸಾಧ್ಯವಾದರೆ, ಏಕೆ ಒಂದು ಶಾಲೆಯಲ್ಲಿ ಕೆಲವರು ಬುದ್ಧಿವಂತರಿರುತ್ತಾರೆ, ಕೆಲವರು ದಡ್ಡರಿರುತ್ತಾರೆ? ಜ್ಞಾನವು ಭಗವಂತನ ದಯೆಯಿಂದ ಬರುತ್ತದೆ, ಆಧ್ಯಾತ್ಮಿಕ ಜ್ಞಾನವು ಗುರುವಿನ ಕೃಪೆಯಿಂದ ಬರುತ್ತದೆ. ಭೌತಿಕ ಪ್ರಪಂಚದ ಜ್ಞಾನವನ್ನು ತಮ್ಮ ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ಭಗವಂತನು ಸ್ಮರಣೆಯ ಶಕ್ತಿಯನ್ನು ಕೊಡುತ್ತಾನೆ. ಸ್ಕಿಲ್ಸ್, ಆರ್ಟ್ಸ್, ಕಲೆ ಎಲ್ಲರಿಗೂ ಇರುವುದಿಲ್ಲ, ಎಲ್ಲರೂ ನಿಪುಣರಾಗಿರುವುದಿಲ್ಲ, ಎಕ್ಸ್ಪರ್ಟ್ಗಳಾಗಿರುವುದಿಲ್ಲ. ಕೆಲವರು ಮಾತ್ರ 100ಕ್ಕೆ 100% ಅಂಕೆಗಳನ್ನು ಗಳಿಸುತ್ತಾರೆ, 100 out of 100 ಮಾರ್ಕ್ಸ್ಗಳನ್ನು ಪಡೆಯುತ್ತಾರೆ, ಎಲ್ಲರೂ ಅಲ್ಲ. ಶಾಲೆಯಲ್ಲಿ 100 ಮಕ್ಕಳಿರಬಹುದು, ಆದರೆ 100 ಮಕ್ಕಳು 100ಕ್ಕೆ 100 ತೆಗೆಯುವುದಿಲ್ಲ, 100% ಅಂಕೆಗಳನ್ನು ಪಡೆಯುವುದಿಲ್ಲ. ಕೆಲವರು ಮಾತ್ರ ಪಡೆಯುತ್ತಾರೆ. ಏಕೆಂದರೆ ಅವರ ಅವರ ಕರ್ಮಕ್ಕೆ ತಕ್ಕಂತೆ ಭಗವಂತನು ಬುದ್ಧಿಶಕ್ತಿಯನ್ನು ಕೊಟ್ಟಿರುತ್ತಾನೆ. ಇದು ಭೌತಿಕ ಪ್ರಪಂಚದ ಜ್ಞಾನದ ಮಾತು, ನಿಯಮ. ಆದರೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಯಾವ ಕರ್ಮವೂ ಅಡ್ಡ ಬರುವುದಿಲ್ಲ. ಶರಣಾದರೆ ಸಾಕು, ಗುರುಗಳಿಗೆ ಶರಣಾದರೆ ಸಾಕು, ಆಧ್ಯಾತ್ಮಿಕ ಜ್ಞಾನವು ಬರುತ್ತದೆ. ನಾನು ಅದೃಷ್ಟವಂತನಾಗಿದ್ದರೇನೆ ಭಕ್ತನಾಗಬಹುದು, ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಬಹುದು ಎಂಬುದು ಸುಳ್ಳು. ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಅಥವಾ ಭಕ್ತಿ ಮಾರ್ಗಕ್ಕೆ ಇಳಿಯಲು ಯಾವ ಅರ್ಹತೆಗಳು ಬೇಕಾಗಿಲ್ಲ, ಯಾವ ಕರ್ಮಫಲವೂ ಬೇಕಾಗಿಲ್ಲ. ಇದು ಭಕ್ತಿ ಸೇವೆಯ ಮಹಿಮೆ. ಇದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಕೆಲವರಿಗೆ ಲೆಕ್ಕಗಳನ್ನು ಹಾಕಲು ಬರುವುದಿಲ್ಲ, ಸಣ್ಣ ಸಣ್ಣ ಲೆಕ್ಕಗಳನ್ನು ಹಾಕಲು ಕೂಡ ಬರುವುದಿಲ್ಲ, ಓದಲು ಸರಿಯಾಗಿ ಬರುವುದಿಲ್ಲ, ಭಾಷೆ ಸರಿಯಾಗಿ ಗೊತ್ತಿರುವುದಿಲ್ಲ. ಆದರೆ ಶ್ರೀಲ ಪ್ರಭುಪಾದರು ಬರೆದ ಬೃಹತ್ ಪುಸ್ತಕಗಳನ್ನು, 700 ಶ್ಲೋಕಗಳುಳ್ಳ ಭಗವದ್ಗೀತೆಯನ್ನು, 18,000 ಶ್ಲೋಕಗಳುಳ್ಳ ಗ್ರಂಥವಾದ ಶ್ರೀಮದ್ ಭಾಗವತವನ್ನು ಸುಲಭವಾಗಿ ಓದುತ್ತಾರೆ, ಪ್ರತಿದಿನವೂ ಓದುತ್ತಾರೆ. ನೋಡಿ, ಇದು ಆಧ್ಯಾತ್ಮಿಕದ ವಿಷಯ. ನಾವು ಗುರುಗಳನ್ನು ತೃಪ್ತಿಪಡಿಸಿದರೆ ಸಾಕು, ಏನನ್ನಾದರೂ ಸಾಧಿಸಬಹುದು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರವರು ಹೇಳುತ್ತಾರೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದನ್ನ ಗತಿ ಕುತೋಪಿ ಧ್ಯಾಯನ್ ಸ್ವಂ ಸಸ್ಯ ಯಶಸ್ತ್ರಿ ಸಂಧ್ಯಂ ವಂದೇ ಗುರು ಶ್ರೀ ಚರಣಾರವಿಂದಂ. ಗುರುಗಳು ಅನುಗ್ರಹಿಸಿದರೆ ಭಗವಂತನು ಅನುಗ್ರಹಿಸುತ್ತಾನೆ. ಗುರುಗಳನ್ನು ಸಂತೃಪ್ತಿ ಪಡಿಸದೇ ಇದ್ದರೆ ಭಗವಂತನ ಕೃಪೆಯನ್ನು ಪಡೆಯಲು ಸಾಧ್ಯವಿಲ್ಲ. ಇಂತಹ ಗುರುಗಳ ಚರಣ ಕಮಲಗಳಿಗೆ, ಭಗವಂತನನ್ನೇ ಸಂತೃಪ್ತಿ ಪಡಿಸುವಂತಹ ಗುರುಗಳ ಚರಣ ಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ. ಹೀಗೆ ಹೇಳುತ್ತಾರೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು, ಪರಮ ಭಕ್ತರು. ಗುರುಗಳನ್ನು ತೃಪ್ತಿಪಡಿಸುವುದೆಂದರೆ ಅವರು ಹೇಳಿದ ನಿಯಮಗಳನ್ನು ಆಚರಿಸುವುದು ಅಷ್ಟೇ, ತುಂಬಾ ಸುಲಭ. ನಾವು ನಮ್ಮ ಆಸ್ತಿ, ಅಂತಸ್ತು, ಮನೆ, ಕುಟುಂಬ ಇವೆಲ್ಲವನ್ನು ಬಿಡುವಂತೆ ಇಲ್ಲ. ಇಂತಹ ಒಂದು ಕಷ್ಟವಾದ ನಿಯಮಗಳನ್ನು ಏನು ಶ್ರೀಲ ಪ್ರಭುಪಾದರು ಹೇಳುತ್ತಿಲ್ಲ. ಇಷ್ಟು ಹಣವನ್ನು ಕೊಟ್ಟರೇನೆ ಶಿಷ್ಯನಾಗಲು ಸಾಧ್ಯ ಎಂದು ಗುರುಗಳು ಹೇಳುತ್ತಿಲ್ಲ. ಅವರು ಹಾಕಿರುವ ನಿಯಮಗಳು ತುಂಬಾ ಸುಲಭವಾದ ನಿಯಮಗಳು. ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಜೂಜು ಆಡಬಾರದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬಾರದು, ಮಾಂಸ ತಿನ್ನಬಾರದು, ಹಾಗೂ ಅಧರ್ಮವಾಗಿ ಕಾಮಿಸಬಾರದು. ಮತ್ತೆ 16 ಮಾಲೆಗಳ ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರತಿದಿನವೂ ಜಪಿಸುವುದು, ಇದು ಸುಲಭವಾದ ನಿಯಮಗಳು. ಇವುಗಳನ್ನು ನಾವು ಆಚರಿಸಿದರೆ ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ ಮಾಡಿದಂತಾಗುತ್ತದೆ. ಆಗ ನಾವು ಕೃಷ್ಣನಿಗೆ ಶರಣಾದಂತೆ ಆಗುತ್ತದೆ. ನಾವು ಕೃಷ್ಣನಿಗೆ ಶರಣಾದರೆ ಕೃಷ್ಣನು ನಮಗೆ ಒಂದು ಧೈರ್ಯವನ್ನು ಕೊಡುತ್ತಾನೆ. ಅದೇನೆಂದರೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಬೇರೆ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಯಾರು ಪೂಜಿಸುತ್ತಾರೋ, ನನ್ನ ದಿವ್ಯ ರೂಪವನ್ನು ಯಾರು ಧ್ಯಾನಿಸುತ್ತಾರೋ ಅವರಿಗೆ ನಾನು ಇಲ್ಲದದ್ದನ್ನು ಕೊಡುತ್ತೇನೆ ಹಾಗೂ ಇರುವುದನ್ನು ಕಾಪಾಡುತ್ತೇನೆ. ನೋಡಿ, ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಭಕ್ತನಿಗೆ ಏನು ಇಲ್ಲವೋ ಅದನ್ನು ಕೊಡುತ್ತೇನೆ, ಬೇಕಾದರೆ ಅದನ್ನು ಕೊಡುತ್ತೇನೆ, ಬೇಕಾಗಿರುವುದನ್ನು ಕೊಡುತ್ತೇನೆ. ಮತ್ತೆ ನನ್ನ ಭಕ್ತನ ಬಳಿ ಏನಿದೆಯೋ ಅದನ್ನು ಕಾಪಾಡುತ್ತೇನೆ. ನೋಡಿ, ಇದು ಭಗವಂತನ ಕೃಪೆ. ಕೃಷ್ಣನು ಹೇಳುತ್ತಾನೆ, ಯಾರು ಧ್ಯಾನಿಸುತ್ತಾರೋ, ಈ ರೀತಿಯಲ್ಲಿ ಹೇಳುತ್ತಾನೆ, ಯಾರು ನನ್ನ ದಿವ್ಯ ರೂಪವನ್ನು ಧ್ಯಾನಿಸುತ್ತಾರೋ ಅವರಿಗೆ ಯೋಗಕ್ಷೇಮಂ ವಹಾಮ್ಯಹಂ ಎಂದು ಹೇಳುತ್ತಾನೆ. ಈಗ ಕೃಷ್ಣನ ದಿವ್ಯ ರೂಪವನ್ನು ಧ್ಯಾನ ಮಾಡುವುದು ಒಂದೇ, ಕೃಷ್ಣನ ನಾಮವನ್ನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು ಕೂಡ ಒಂದೇ. ಏಕೆಂದರೆ ಕೃಷ್ಣನ ರೂಪಕ್ಕೂ ಹಾಗೂ ನಾಮಕ್ಕೂ ಏನೂ ವ್ಯತ್ಯಾಸವಿಲ್ಲ. ಏಕೆಂದರೆ ಕೃಷ್ಣನ ಲೀಲೆಗಳು, ನಾಮಗಳು, ರೂಪಗಳು, ಅವತಾರಗಳು, ಕಾರ್ಯಗಳು ಎಲ್ಲವೂ ದಿವ್ಯವಾದ ನೆಲೆಯಲ್ಲಿ ಇರುತ್ತದೆ. ಆದರೆ ಈ ಭೌತಿಕ ಪ್ರಪಂಚದಲ್ಲಿ ಹೀಗಿಲ್ಲ, ಭೌತಿಕವಾದ ನೆಲೆಯಲ್ಲಿ ಹೀಗೆ ಇರುವುದಿಲ್ಲ. ಹೇಗೆ ಕೃಷ್ಣನ ರೂಪ ಹಾಗೂ ಕೃಷ್ಣನ ನಾಮ ಒಂದೇ ಆಗಿರುತ್ತದೋ ಅದೇ ರೀತಿಯಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಇರುವುದಿಲ್ಲ. ಈಗ ಉದಾಹರಣೆಗೆ ನೀರು ಎಂಬುವ ಒಂದು ವಸ್ತುವನ್ನು ತೆಗೆದುಕೊಳ್ಳಿ. ಈಗ ನನಗೆ ದಾಹವಾಗುತ್ತದೆ, ನನಗೆ ಈಗ ನೀರು ಬೇಕು. ಈಗ ನಾನು ಬರೀ ನೀರು ಎಂಬುವ ಪದವನ್ನು ಹೇಳಿದರೆ ದಾಹವು ತೀರುವುದಿಲ್ಲ. ನೀರು 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 ಎಂದು ಹೇಳಿದ ಮಾತ್ರಕ್ಕೆ ನನಗೆ ದಾಹವು ತೀರುವುದಿಲ್ಲ. ನೀರು ಎಂಬುವ ಪದಾರ್ಥವನ್ನು ನಾನು ಕುಡಿದರೇನೆ ನನ್ನ ದಾಹವು ತೀರುತ್ತದೆ. ಆದರೆ ಕೃಷ್ಣನಿಗೆ ಈ ರೀತಿಯಲ್ಲ. ಕೃಷ್ಣನ ನಾಮವು ಹಾಗೂ ಕೃಷ್ಣನ ಸ್ವರೂಪವು ಬೇರೆಯಲ್ಲ, ಎಲ್ಲ ಒಂದೇ, ಆಧ್ಯಾತ್ಮಿಕ ನೆಲೆಯಲ್ಲಿ ಇರುತ್ತದೆ. ಆದ್ದರಿಂದ ನಾವು ಕೃಷ್ಣನನ್ನು ಯಾವ ರೀತಿಯಲ್ಲಾದರೂ ಸ್ಮರಿಸಬಹುದು. ನಮ್ಮ ಎಲ್ಲಾ ಇಂದ್ರಿಯಗಳನ್ನು ಅವನ ಸೇವೆಯಲ್ಲಿ ತೊಡಗಬಹುದು. ಬರೀ ಒಂದು ಅಂಗದಿಂದ ಸೇವೆ ಮಾಡಿದರೇನೆ ಭಕ್ತಿ ಸೇವೆಯಾಗುತ್ತದೆ ಎಂದು ತಿಳಿಯಬೇಡಿ. ಯಾವ ಅಂಗದಿಂದಾದರೂ ಸರಿ, ಕೃಷ್ಣನ ಕಾರ್ಯವನ್ನು ಮಾಡಿದರೆ ಸಾಕು, ಅದು ಭಕ್ತಿ ಎಂದೇ ಅರ್ಥವಾಗುತ್ತದೆ. ಇದಕ್ಕೆ ಒಂದು ಸರಿಯಾದ ಉದಾಹರಣೆ ಎಂದರೆ ಶ್ರೀ ಅಂಬರೀಷ ಮಹಾರಾಜನು, ಸವೈ ಮನಃ ಕೃಷ್ಣ ಪದಾರವಿಂದಯೋರ್ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ ಮುಕುಂದ ಲಿಂಗಾಲಯ ದರ್ಶನೇ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗಾ ಸಂಗಮಂ ಘ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಲಸ್ಯ ರಸನಾಂ ತದರ್ಪಿತೆ ಪಾದೌ ಹರೇಹ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಋಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇ ನತು ಕಾಮ ಕಾಮ್ಯಯ ಯಥೋತ್ತಮ ಶ್ಲೋಕ ಜನಾಶ್ರಯ ರತಿಹಿ. ಅಂಬರೀಷ ಮಹಾರಾಜನು ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಚರಣ ಕಮಲಗಳಲ್ಲಿ ನಿಲ್ಲಿಸಿದನು, ಕೇಂದ್ರೀಕರಿಸಿದನು. ಭಗವಂತನ ಲೀಲೆಗಳನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು, ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಶುದ್ಧಿಗೊಳಿಸಲು ಬಳಸಿದನು, ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು, ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಳಸಿದನು, ತನ್ನ ದೇಹವನ್ನು ಭಕ್ತರ ದೇಹವನ್ನು ಸ್ಪರ್ಶಿಸಲು ಬಳಸಿದನು, ಮೂಗನ್ನು ಅಥವಾ ನಾಸಿಕವನ್ನು ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಿದ ಹೂವುಗಳ ಸೌರಭವನ್ನು ಅಂದರೆ ಸುವಾಸನೆಯನ್ನು ಗ್ರಹಿಸಲು ಬಳಸಿದನು, ನಾಲಿಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಳಸಿದನು, ಕಾಲುಗಳನ್ನು ಭಗವಂತನ ದೇವಾಲಯಗಳಿಗೆ ಹೋಗಲು ಬಳಸಿದನು, ತನ್ನ ಶಿರವನ್ನು ಅಂದರೆ ತಲೆಯನ್ನು ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದನು, ಮತ್ತೆ ತನ್ನ ಬಯಕೆಗಳನ್ನು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಳಸಿದನು. ಈ ಎಲ್ಲ ಅರ್ಹತೆಗಳು ಅವನನ್ನು ಭಗವಂತನ ಪರಮ ಭಕ್ತನಾಗಲು ಯೋಗ್ಯನನ್ನಾಗಿ ಮಾಡಿದವು. ಈ ರೀತಿಯಲ್ಲಿ ನಾವು ಕೂಡ ಒಂದೊಂದು ಅಂಗವನ್ನು ಒಂದೊಂದು ಕ್ಷಣದಲ್ಲಿಯೂ ಆ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಬೇಕು. ನಮಗೆ ಆ ಭಗವಂತನ ಭಕ್ತರು ಮಾರ್ಗದರ್ಶನವನ್ನು ನೀಡಿದ್ದಾರೆ, ಅದೇ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಪ್ರತಿಯೊಂದು ಅಂಗವನ್ನು ಸರಿ ಆ ಭಗವಂತನಿಗಾಗಿ ಉಪಯೋಗಿಸಬೇಕು. ನಾಲಿಗೆ ಎಂಬುದೊಂದಿದೆ, ಈ ನಾಲಿಗೆಯನ್ನು ಕೂಡ ನಾವು ಅವನ ಸೇವೆಗಾಗಿ ಉಪಯೋಗಿಸಬೇಕು. ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಿದೆ, ಅತಃ ಶ್ರೀಕೃಷ್ಣನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈಹಿ ಸೇವೋನ್ಮುಖೇಹಿ ಜಿಹ್ವಾದೌ ಸ್ವಯಂ ಏವ ಸ್ಫುರತ್ಯದಃ. ಕೃಷ್ಣನ ನಾಮವನ್ನಾಗಲಿ ಲೀಲೆಗಳನ್ನಾಗಲಿ ರೂಪವನ್ನಾಗಲಿ ಚಟುವಟಿಕೆಗಳನ್ನಾಗಲಿ ಯಾವುದೇ ಆಗಲಿ ಕೃಷ್ಣನಿಗೆ ಸಂಬಂಧಪಟ್ಟ ಯಾವುವೇ ಆಗಲಿ ನಮ್ಮ ಇಂದ್ರಿಯಗಳು ಗ್ರಹಿಸಲಾರವು. ಏಕೆಂದರೆ ನಮ್ಮ ಇಂದ್ರಿಯಗಳು ಭೌತಿಕವಾದವು, ಆದರೆ ಶ್ರೀಕೃಷ್ಣನು ಸಂಪೂರ್ಣವಾಗಿ ದಿವ್ಯವಾದವನು, ಆದ್ದರಿಂದ ಅವನನ್ನು ತಿಳಿಯಲು ನಮಗೆ ಸಾಧ್ಯವಿಲ್ಲ. ಆದ್ದರಿಂದಲೇ ಶ್ರೀಕೃಷ್ಣನಿಗೆ ಮತ್ತೊಂದು ಹೆಸರು ಅಧೋಕ್ಷಜ, ನಮ್ಮ ಒಂದು ಬುದ್ಧಿಶಕ್ತಿಗೆ ಸಿಗದವನು ಎಂದು ಅರ್ಥ. ಅಧೋಕ್ಷಜ ಅಂದರೆ ನಮ್ಮ ಇಂದ್ರಿಯಗಳಿಗೆ ಸಿಗದವನು ಎಂದು ಅರ್ಥ. ಆದರೆ ಅವನನ್ನು ಅರ್ಥ ಮಾಡಿಕೊಳ್ಳುವ ವಿಧಾನವು ಸೇವೋನ್ಮುಖೇಹಿ ಜಿಹ್ವಾದವು ಸ್ವಯಂ ಏವ ಸ್ಫುರತ್ಯದಃ. ಭಕ್ತಿ ಸೇವೆಯಿಂದ ನಾವು ಅವನನ್ನು ಅರ್ಥ ಮಾಡಿಕೊಳ್ಳಬಹುದು. ಏಕೆಂದರೆ ಭಕ್ತಿ ಸೇವೆಯು ಆಧ್ಯಾತ್ಮಿಕ ನೆಲೆಯಲ್ಲಿರುತ್ತದೆ. ಹೀಗಾಗಿ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವ ಆ ಭಗವಂತನನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಸೇವೋನ್ಮುಖೇಹಿ ಜಿಹ್ವಾದವು ಸ್ವಯಂ ಏವ ಸ್ಫುರತ್ಯದಃ. ಭಕ್ತಿ ಸೇವೆಯಲ್ಲಿ ನವ ವಿಧಗಳಿವೆ, 9 ರೀತಿಗಳಿವೆ. 9 ರೀತಿಗಳಲ್ಲಿ ಸೇವೋನ್ಮುಖೇಹಿ ಜಿಹ್ವಾದವು, ಜಿಹ್ವೆಯಿಂದ ಸೇವೆ ಮಾಡುವುದು ತುಂಬಾ ತುಂಬಾ ಸುಲಭವಾದದ್ದು. ಜಿಹ್ವಾ ಅಂದರೆ ನಾಲಿಗೆ. ಈಗ ನಾವು ಕೇಳಬಹುದು, ಹೇಗೆ ನಾವು ನಾಲಿಗೆಯಿಂದ ಸೇವೆ ಮಾಡುವುದು? ಇದು ತುಂಬಾ ಸುಲಭ. ಆಚಾರ್ಯರು, ಕೃಷ್ಣನು, ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಂತನಿಗೆ ಸೇವೆ ಮಾಡುವ ವಿಧಾನವನ್ನು ತುಂಬಾ ಸುಲಭವಾಗಿ ನೀಡಿದ್ದಾರೆ. ಈ ನಮ್ಮ ನಾಲಿಗೆಯು ಯಾವಾಗಲೂ ಎರಡು ಚಟುವಟಿಕೆಗಳಲ್ಲಿ ತೊಡಗಿರುತ್ತದೆ, ಒಂದು ತಿನ್ನುವುದರಲ್ಲಿ, ಮತ್ತೊಂದು ವಟವಟ ಎಂದು ಮಾತನಾಡುವುದರಲ್ಲಿ. ಈ ಎರಡು ಕಾರ್ಯಗಳಲ್ಲಿ ತೊಡಗಿರುತ್ತದೆ. ಈ ಎರಡು ಕಾರ್ಯಗಳನ್ನು ನಾವು ಬಿಡುವುದರ ಬದಲು ಮಾಡುವ ವಸ್ತುವನ್ನು ಬದಲಾಯಿಸಿದರೆ ಸಾಕು. ಕಂಡಿದ್ದೆಲ್ಲ ತಿನ್ನುವುದರಿಂದ ಕಂಡಿದ್ದನ್ನೆಲ್ಲ ತಿನ್ನುವ ಒಂದು ಕಾರ್ಯದ ಬದಲು ಈ ಭಗವಂತನಿಗೆ ನೈವೇದ್ಯ ಮಾಡಿದ್ದನ್ನು ತಿಂದರೆ ಸಾಕು. ಅಂದರೆ ಶ್ರೀಕೃಷ್ಣನ ಪ್ರಸಾದವನ್ನು ತಿಂದರೆ ಸಾಕು, ಬರೀ ಶ್ರೀಕೃಷ್ಣ ಪ್ರಸಾದವನ್ನು ತಿಂದರೆ ಸಾಕು. ಅರ್ಧ ಭಾಗ ಸಾರ್ಥಕ. ಮತ್ತೆ ಬೇಡದಿರುವುದರ ಬದಲು ಬರೀ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದರೆ ಸಾಕು, ಕೃಷ್ಣನ ಲೀಲೆಗಳನ್ನು ಮಾತನಾಡುತ್ತಲೇ ಇದ್ದರೆ ಸಾಕು, ಮತ್ತೊಂದು ಅರ್ಧ ಭಾಗ ಸಂಪೂರ್ಣವಾಗುತ್ತದೆ. ಮನುಷ್ಯ ಜನ್ಮವು ಸಂಪೂರ್ಣವಾಗಿ ಸಾರ್ಥಕವಾಗುತ್ತದೆ. ನೋಡಿ, ಬರೀ ಎರಡು ಕಾರ್ಯಗಳು, ತಿನ್ನುವುದನ್ನು ನಮಗೆ ಬಿಡಲು ಸಾಧ್ಯವಿಲ್ಲ, ಆದರೆ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ನಿಯಮಗಳನ್ನು ಆಚರಿಸಿ ಆ ಭಗವಂತನಿಗೆ ನೈವೇದ್ಯ ಮಾಡಿದರೆ ಸಾಕು. ನಾವು ಸಹಜವಾಗಿ ಗುರುಗಳ ಮುಖಾಂತರ ನೈವೇದ್ಯವನ್ನು ಮಾಡುತ್ತೇವೆ, ಏಕೆಂದರೆ ನಮ್ಮಲ್ಲಿ ಎಷ್ಟೊಂದು ದೋಷಗಳಿರುತ್ತವೆ. ವಾಸ್ತವವಾಗಿ ನಮಗೆ ಆ ಭಗವಂತನಿಗೆ ಯಾವ ಸೇವೆಯನ್ನು ಮಾಡಲು ಅರ್ಹತೆಗಳೇ ಇಲ್ಲ. ಮಾಡುವ ಪ್ರತಿಯೊಂದು ಸೇವೆಯು ಕಷ್ಟವಾಗಿ ಮಾಡುತ್ತೇವೆ, ಗುರುಗಳು ಹೇಳಿರುವ ಕಾರಣದಿಂದ ಮಾಡುತ್ತೇವೆ. ಆದರೂ ತೊಂದರೆ ಇಲ್ಲ, ನಾವು ಕ್ರಮೇಣ ಭಕ್ತಿ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ನಿಜವಾದ ಭಕ್ತಿಭಾವಕ್ಕೆ ಬರುತ್ತೇವೆ, ಭಗವಂತನ ದಿವ್ಯ ಪ್ರೇಮದ ನೆಲೆಗೆ ಬರುತ್ತೇವೆ. ಇದು ಭಕ್ತಿ ಸೇವೆಯ ಸೌಂದರ್ಯ. ಬೇರೆ ಯಾರಿಗಾದರೂ ನಾವು ಈ ರೀತಿಯಲ್ಲಿ ಸೇವೆ ಮಾಡಿದರೆ ಖಂಡಿತವಾಗಿಯೂ ಸ್ವೀಕರಿಸುವುದಿಲ್ಲ. ಈಗ ಉದಾಹರಣೆಗೆ, ಯಾರಾದರೂ ನೀರು ಬೇಕು ಎಂದು ಕೇಳಿದಾಗ ನಾವು ಏನೋ ಕಷ್ಟವಾಗಿ ಕೊಟ್ಟರೆ ಆತನು ಮತ್ತೊಂದು ಬಾರಿ ನೀರನ್ನು ಕೇಳುವುದೇ ಇಲ್ಲ. ನಾವು ನೀರನ್ನು ಕೊಟ್ಟರೆ ಕೂಡ ಬೇಡ ಎಂದು ಹೇಳುತ್ತಾನೆ ಮತ್ತೊಂದು ಬಾರಿ. ಈ ರೀತಿಯಲ್ಲಿ ಕಷ್ಟವಾಗಿ ಸೇವೆ ಮಾಡಿದರೆ ಯಾರು ತಾನೇ ಸೇವೆಯನ್ನು ಸ್ವೀಕರಿಸುತ್ತಾರೆ? ಆದರೆ ಆ ಭಗವಂತನೋ ಕರುಣಾಮಯಿ, ನನ್ನ ನಾಮವನ್ನು ಹೇಳಪ್ಪ ಎಂದು ಹೇಳುತ್ತಾನೆ, ನನಗೆ ನೈವೇದ್ಯ ಮಾಡಪ್ಪ ಎಂದು ಹೇಳುತ್ತಾನೆ. ವಾಸ್ತವವಾಗಿ ಎಲ್ಲದಕ್ಕೂ ಅವನೇ ಕಾರಕನು. ನೈವೇದ್ಯದ ಎಲ್ಲ ಪದಾರ್ಥಗಳನ್ನು ಸೃಷ್ಟಿಸಿದವನು ಅವನೇ, ಆಹಾರದ ಪದಾರ್ಥಗಳನ್ನು ಸೃಷ್ಟಿಸಿದವನು ಅವನೇ, ಅದನ್ನು ಅಡಿಗೆ ಮಾಡಲು ಬಿಸಿತನವನ್ನು ಕೊಡುವವನು ಅವನೇ, ಅಡಿಗೆ ಮಾಡಲು ಶಕ್ತಿ ಕೊಟ್ಟವನು ಅವನೇ, ಅವನ ನಾಮವನ್ನು ಜಪ ಮಾಡಲು ಶಬ್ದವನ್ನು ಉಚ್ಚರಿಸಲು ಶಕ್ತಿಯನ್ನು ಕೊಟ್ಟವನು ಅವನೇ, ಎಲ್ಲವೂ ಅವನೇ ಕೊಡುತ್ತಾನೆ. ಆದರೆ ನಮಗೋಸ್ಕರ, ನಮ್ಮ ಶ್ರೇಯಸ್ಸುಗೋಸ್ಕರ ನೈವೇದ್ಯ ಮಾಡು, ನಾಮ ಜಪವನ್ನು ಮಾಡು ಎಂದು ಹೇಳುತ್ತಿದ್ದಾನೆ. ಇದು ಅವನ ಅಪಾರ ಕರುಣೆ. ವಾಸ್ತವವಾಗಿ ನಮಗೆ ಯಾವ ಅರ್ಹತೆಗಳು ಇಲ್ಲ, ಆದ್ದರಿಂದಲೇ ನಾವು ಮೊದಲು ಗುರುಗಳಿಗೆ ಅರ್ಪಿಸುತ್ತೇವೆ, ನೈವೇದ್ಯವನ್ನು ಗುರುಗಳ ಮಂತ್ರದಿಂದ ಪ್ರಾರಂಭಿಸುತ್ತೇವೆ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೇ ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೇ. ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳ ಮಂತ್ರವನ್ನು ಹೇಳುತ್ತೇವೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮಿನೇ ಗೌರತ್ವಿಷೇ ನಮಃ. ನಂತರ ಶ್ರೀ ಕೃಷ್ಣನ ಮಂತ್ರವನ್ನು ಹೇಳುತ್ತೇವೆ. ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈ ರೀತಿಯಲ್ಲಿ ಮೂರು ಮಂತ್ರಗಳನ್ನು ಹೇಳುತ್ತೇವೆ. ಒಂದೊಂದು ಮಂತ್ರವನ್ನು ಮೂರು ಬಾರಿ ಹೇಳಿ ನೈವೇದ್ಯವನ್ನು ಮಾಡುತ್ತೇವೆ. ಏಕೆ ಗುರುಗಳ ಮಂತ್ರವನ್ನು ಮೊದಲು ಹೇಳುತ್ತೇವೆ, ಏಕೆ ನಂತರ ಚೈತನ್ಯ ಮಹಾಪ್ರಭುಗಳ ಮಂತ್ರವನ್ನು ಹೇಳುತ್ತೇವೆ, ಏಕೆ ನಂತರ ಕೃಷ್ಣನ ಮಂತ್ರವನ್ನು ಹೇಳುತ್ತೇವೆ? ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಭೋಗವನ್ನು ಅಂದರೆ ಆಹಾರವನ್ನು ಮೊದಲು ಗುರುಗಳಿಗೆ ಸಮರ್ಪಿಸಿದಾಗ ಗುರುಗಳು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನೀಡುತ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನಿಗೆ ನೀಡುತ್ತಾರೆ. ಆಗ ರಾಧಾಕೃಷ್ಣರು ಇಬ್ಬರು ಆಹಾರವನ್ನು ತಿಂದು ಪ್ರಸಾದವಾಗಿ ಮಾಡುತ್ತಾರೆ. ನಂತರ ಆ ಪ್ರಸಾದವನ್ನು ಚೈತನ್ಯ ಮಹಾಪ್ರಭುಗಳು ತಿನ್ನುತ್ತಾರೆ. ನಂತರ ಶ್ರೀಲ ಪ್ರಭುಪಾದರು ಆ ಪ್ರಸಾದವನ್ನು ತಿನ್ನುತ್ತಾರೆ. ಈಗ ಗುರುಗಳು ತಿಂದಾಗ, ವೈಷ್ಣವರು ತಿಂದಾಗ ಪ್ರಸಾದವು ಮಹಾಪ್ರಸಾದವಾಗುತ್ತದೆ. ಇದು ವಿಧಾನ. ಈ ಮಹಾಪ್ರಸಾದವನ್ನು ನಾವು ತಿನ್ನುತ್ತೇವೆ. ಇದೇ ರೀತಿಯಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಕೂಡ ಅಷ್ಟೇ ಗುರುಗಳ ಸ್ಮರಣೆಯಿಂದ ಪ್ರಾರಂಭಿಸುತ್ತೇವೆ, ಗುರು ಮಂತ್ರದಿಂದ ಪ್ರಾರಂಭಿಸುತ್ತೇವೆ. ನಮಃ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನೀತಿ ನಾಮಿನೇ ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೇ. ನಂತರ ಪಂಚತತ್ವ ಮಂತ್ರವನ್ನು ಹೇಳುತ್ತೇವೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಪಂಚತತ್ವ ಅಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು, ಅದ್ವೈತಾಚಾರ್ಯರು, ಗದಾಧರ ಹಾಗೂ ಶ್ರೀವಾಸ ಪಂಡಿತರು, ಇವರೆಲ್ಲರಿಗೂ ನಾವು ನಮಸ್ಕರಿಸುತ್ತೇವೆ. ಏಕೆಂದರೆ ಶ್ರೀ ಕೃಷ್ಣನು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ನಮಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹಂಚಲು ಬಂದಾಗ ಅನೇಕ ಮಂದಿ ಮಹಾತ್ಮರು ಕೂಡ ಅವತರಿಸಿದರು. ಅವರಿಗೆ ಸಹಾಯ ಮಾಡಲು ಹರೇ ಕೃಷ್ಣ ಮಹಾಮಂತ್ರವನ್ನು ಹಂಚಲು ಎಷ್ಟೊಂದು ಮಂದಿ ಭಕ್ತರು ಕೂಡ ಅವತರಿಸಿದರು. ಅದ್ವೈತಾಚಾರ್ಯರು ವಿಷ್ಣುವಿನ ಅವತಾರ, ಕೆಲವೊಂದು ಬಾರಿ ಶಿವನ ಅವತಾರ ಎಂದು ಕೂಡ ಹೇಳಲಾಗುತ್ತದೆ. ಏಕೆಂದರೆ ವಿಷ್ಣುವಿನ ಅನುಗ್ರಹದಿಂದ ಸದಾಶಿವನು ಬಂದ ಕಾರಣದಿಂದ ವಿಷ್ಣುವಿನ ಅವತಾರ ಎಂದು ಹೇಳಬಹುದು, ಶಿವನ ಅವತಾರವು ಎಂದು ಹೇಳಬಹುದು. ಒಟ್ಟಿನಲ್ಲಿ ಇಬ್ಬರು ಮಹಾತ್ಮರೇ. ನಂತರ ನಿತ್ಯಾನಂದ ಪ್ರಭುಗಳು, ಬಲರಾಮನ ಅವತಾರ, ಮತ್ತೆ ಗದಾಧರ, ಶ್ರೀಮತಿ ರಾಧಾರಾಣಿಯ ಅವತಾರ, ನಂತರ ಶ್ರೀವಾಸ ಪಂಡಿತರು, ನಾರದ ಮುನಿಗಳ ಅವತಾರ. ಈ ಮಹಾತ್ಮಂದರಿಗೆ ನಾವು ಜಪ ಮಾಡುವ ಮೊದಲು ನಮ್ಮ ನಮಸ್ಕಾರಗಳನ್ನು ಅರ್ಪಿಸುತ್ತೇವೆ. ಹೇಗೆ ನಾವು ನೈವೇದ್ಯವನ್ನು ಮಾಡಬೇಕಾದರೆ ಒಂದು ಪದ್ಧತಿಯನ್ನು ಆಚರಿಸುತ್ತೇವೋ, ಇದೇ ರೀತಿಯಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಜಪಮಾಲೆಯಲ್ಲಿ ಮಾಡುವುದಕ್ಕಿಂತ ಮುಂಚೆ ಕೆಳಗಿನಿಂದ ಕೃಷ್ಣನ ದಾಸರ ಸ್ಮರಣೆಯಿಂದ, ನಮಸ್ಕಾರಗಳಿಂದ ಜಪವನ್ನು ಪ್ರಾರಂಭಿಸುತ್ತೇವೆ. ಈಗ ಈ ಎರಡು ಕಾರ್ಯಗಳನ್ನು ಮಾಡುತ್ತಲೇ ಇದ್ದರೆ ಸಾಕು, ಬರೀ ಪ್ರಸಾದವನ್ನು ತಿನ್ನುವುದು, ನಂತರ ಹರೇ ಕೃಷ್ಣ ಜಪವನ್ನು ಮಾಡುವುದು ಇಷ್ಟೇ. ಇಷ್ಟು ಮಾಡಿದರೆ ಸಾಕು, ಆ ಭಗವಂತನನ್ನು ನಾವು ಸುಲಭವಾಗಿ ಅರಿಯಬಹುದು. ನಾಲಿಗೆಯ ಎರಡು ಕಾರ್ಯಗಳನ್ನು ಇವುಗಳಿಗೆ ಮಾತ್ರ ವರ್ಗಾಯಿಸಿದರೆ ಸಾಕು, ನಾವು ಅರಿಯಲಾರದ ಆ ಭಗವಂತನನ್ನು, ಅಧೋಕ್ಷಜನನ್ನು ಸುಲಭವಾಗಿ ತಿಳಿಯಬಹುದು. ನಾವು ತುಂಬಾ ಸ್ಥಿರವಾಗಿರಬೇಕು ಈ ವಿಷಯದಲ್ಲಿ, ನಾವು ತುಂಬಾ ಸ್ಟ್ರಿಕ್ಟ್ ಆಗಿರಬೇಕು, ಬಲವಾಗಿರಬೇಕು. ನಾನು ನನ್ನ ನಾಲಿಗೆಯನ್ನು ನಿಯಂತ್ರಿಸುತ್ತೇನೆ, ಬರೀ ಕೃಷ್ಣ ಪ್ರಸಾದವನ್ನು ಮಾತ್ರ ತಿನ್ನುತ್ತೇನೆ, ಬೇರೆ ಏನೂ ತಿನ್ನುವುದಿಲ್ಲ ಎಂದು ನಾವು ಅಚಲರಾಗಿರಬೇಕು. ನಾವು ಶ್ರೀಲ ಪ್ರಭುಪಾದರ ಗುರುಗಳಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರ ಹಾಗೆ ಇರಬೇಕು. ಶ್ರೀಲ ಭಕ್ತಿ ಸಿದ್ಧಾಂತರ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಂಭವ ನಡೆಯಿತು. ಒಂದು ಬಾರಿ ಅವರ ತಂದೆ ಶ್ರೀಲ ಭಕ್ತಿ ವಿನೋದ ಠಾಕೂರರು ಮಾವಿನ ಹಣ್ಣುಗಳನ್ನು ತಂದರು. ಭಕ್ತಿ ಸಿದ್ಧಾಂತರಿಗೆ ವಯಸ್ಸು ಬರೀ 2 ಅಥವಾ 3 ವರ್ಷಗಳು ಅಷ್ಟೇ, ಚಿಕ್ಕ ವಯಸ್ಸು. ಅವರಿಗೆ ಮಾವಿನ ಹಣ್ಣನ್ನು ನೋಡಿದ ತಕ್ಷಣವೇ ಖುಷಿಯಾಗಿ ಎತ್ತಿಕೊಂಡು ತಿನ್ನುತ್ತಾರೆ. ಭಗವಂತನಿಗೆ ನೈವೇದ್ಯ ಮಾಡಬೇಕೆಂದು ತಂದ ಮಾವಿನ ಹಣ್ಣುಗಳಲ್ಲಿ ಒಂದೇ ಒಂದು ಹಣ್ಣನ್ನು ತಿಂದು ಬಿಡುತ್ತಾರೆ. ಮಾವಿನ ಹಣ್ಣು ಹಣ್ಣುಗಳಿಗೆ ರಾಜ, ತುಂಬಾ ರುಚಿಯಾಗಿರುತ್ತದೆ. ಹೀಗಾಗಿ ಭಕ್ತಿ ಸಿದ್ಧಾಂತರು ಚಿಕ್ಕ ವಯಸ್ಸು, ಪುಟಾಣಿ ಮಗು, ಮಾವಿನ ಹಣ್ಣನ್ನು ನೋಡಿದ ಕೂಡಲೇ ತಿಂದು ಬಿಡುತ್ತಾರೆ. ಇದನ್ನು ಭಕ್ತಿ ವಿನೋದ ಠಾಕೂರರು ತಿಳಿಯುತ್ತಾರೆ. ಆಗ ಮಗನಿಗೆ ಹೇಳುತ್ತಾರೆ, ಮಗನೇ, ನೀನು ಎಷ್ಟು ತಪ್ಪು ಕೆಲಸ ಮಾಡಿದ್ದೀಯ, ಭಗವಂತನಿಗೆ ಎಂದು ತಂದ ಹಣ್ಣನ್ನು ನೀನು ತಿಂದು ಬಿಟ್ಟೆ, ನೈವೇದ್ಯ ಮಾಡುವುದಕ್ಕಿಂತ ಮುಂಚೆ ನೀನು ತಿಂದು ತಪ್ಪು ಮಾಡಿದೆ. ಇಷ್ಟು ಮಾತ್ರ ಹೇಳಿದ ತಕ್ಷಣವೇ ಶ್ರೀಲ ಭಕ್ತಿ ಸಿದ್ಧಾಂತರು ತಂದೆಯ ಮಾತನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು, ಅಂದರೆ ಸೀರಿಯಸ್ ಆಗಿ ತೆಗೆದುಕೊಂಡು, ಅವರ ಇಡೀ ಜೀವನದಲ್ಲಿ ಮಾವಿನ ಹಣ್ಣನ್ನು ತಿನ್ನುವುದನ್ನೇ ಬಿಟ್ಟುಬಿಟ್ಟರು. ನೋಡಿ, ತುಂಬಾ ಚಿಕ್ಕ ವಯಸ್ಸು, ಆದರೂ ತಾನು ಭಗವಂತನಿಗೆ ನೈವೇದ್ಯ ಮಾಡದೇ ತಿಂದ ಕಾರಣದಿಂದ ಬೇಜಾರಾಗಿ ದುಃಖಪಟ್ಟು ಮಾವಿನ ಹಣ್ಣನ್ನೇ ಬಿಟ್ಟುಬಿಟ್ಟರು. ಇದು ಆಚಾರ್ಯರ ವೈರಾಗ್ಯ. ಈ ರೀತಿಯಲ್ಲಿ ನಾವು ಕೃಷ್ಣನಿಗೆ ನೈವೇದ್ಯ ಮಾಡದೆ ಏನೂ ತಿನ್ನುವುದಿಲ್ಲ ಎಂದು ತೀರ್ಮಾನಿಸಬೇಕು. ಬರೀ ಕೃಷ್ಣ ಪ್ರಸಾದವನ್ನು ಮಾತ್ರ ತಿನ್ನುತ್ತೇನೆ ಎಂದು ತೀರ್ಮಾನಿಸಬೇಕು. ಇಷ್ಟೊಂದು ದಿನ ನಾನು ಅಜ್ಞಾನದಲ್ಲಿದ್ದೇ, ಇಂದಿನಿಂದ ನಾನು ಬರೀ ಕೃಷ್ಣ ಪ್ರಸಾದವನ್ನೇ ತಿನ್ನುತ್ತೇನೆ ಎಂದು ನಿರ್ಧರಿಸಬೇಕು. ಕೃಷ್ಣನಿಗೆ ನೈವೇದ್ಯ ಮಾಡಬೇಕಾದರೆ ಮಾಂಸ ಪದಾರ್ಥಗಳನ್ನು ಇಡಬಾರದು. ಕೆಲವರು ಮೂರ್ಖರು ಹೇಳುತ್ತಾರೆ, ನಾವು ಏನು ತಿನ್ನುತ್ತೇವೋ ಅದನ್ನು ನಾವು ಅರ್ಪಿಸಬಹುದು ಭಗವಂತನಿಗೆ ಎಂದು ಹೇಳುತ್ತಾರೆ. ಆದರೆ ಇದು ತಪ್ಪು. ಭಗವಂತನಿಗೆ ಏನು ಬೇಕು ಎಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತ್ನಾತ್ಮನಃ. ಕೃಷ್ಣನು ಸಸ್ಯಹಾರ ಪದಾರ್ಥಗಳನ್ನು ಕೇಳುತ್ತಿದ್ದಾನೆ. ಒಂದು ಎಲೆಯನ್ನೋ, ಫಲವನ್ನೋ, ಪುಷ್ಪವನ್ನೋ, ಒಂದಿಷ್ಟು ನೀರನ್ನೋ, ಭಕ್ತಿಯಿಂದ ಅರ್ಪಿಸಿದರೆ ಸಾಕು, ನಾನು ಅದನ್ನು ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಿದ್ದಾನೆ ಕೃಷ್ಣನು. ಆದ್ದರಿಂದ ಕೃಷ್ಣನನ್ನು ತೃಪ್ತಿಪಡಿಸಲು ಅವನು ಕೇಳಿರುವ ರೀತಿಯಲ್ಲಿ ನಾವು ಅವನಿಗೆ ಅರ್ಪಿಸಬೇಕು. ನನಗೆ ಮಾಂಸ ಇಷ್ಟ, ಬೀದಿಯಲ್ಲಿರುವ ಪಾನಿಪುರಿ ಇಷ್ಟ, ಬೆಳ್ಳುಳ್ಳಿ ಈರುಳ್ಳಿ ಹಾಕಿರುವ ಪದಾರ್ಥಗಳು ಇಷ್ಟ ಎಂದು ನಾವು ಅವನಿಗೆ ನೈವೇದ್ಯ ಮಾಡಬಾರದು, ಇವುಗಳನ್ನು ನೈವೇದ್ಯ ಮಾಡಬಾರದು, ತಪ್ಪಾಗುತ್ತದೆ. ಬೆಳ್ಳುಳ್ಳಿ ಈರುಳ್ಳಿ ಹಾಕಿರುವುದನ್ನು ಕೂಡ ಕೃಷ್ಣನಿಗೆ ನೈವೇದ್ಯ ಮಾಡಬಾರದು. ಈ ಪದಾರ್ಥಗಳೆಲ್ಲ ನಮ್ಮಲ್ಲಿ ರಜೋಗುಣ ಹಾಗೂ ತಮೋ ಗುಣಗಳನ್ನು ಜಾಸ್ತಿ ಮಾಡುತ್ತವೆ. ಭಗವಂತನ ಭಕ್ತನಾಗಲು ಸತ್ವಗುಣವು ಸಹಾಯ ಮಾಡುತ್ತದೆ. ಹಾಲು ತುಂಬಾ ಸತ್ವಗುಣದಲ್ಲಿ ಇರುವಂತಹ ಪದಾರ್ಥ. ಈ ಒಂದು ಹಾಲಿನಿಂದ ಲೆಕ್ಕವಿಲ್ಲದಷ್ಟು ತಿಂಡಿ ತಿನಿಸುಗಳನ್ನು ಸೃಷ್ಟಿಸಬಹುದು. ಹಸುವಿನ ಹಾಲು ನಮ್ಮ ಆಧ್ಯಾತ್ಮಿಕ ಬಾಳಿಗೆ ಕೂಡ ತುಂಬಾ ಸಹಾಯ ಮಾಡುತ್ತದೆ. ಕೃಷ್ಣನಿಗೆ ಹಸು ಅಂದರೆ ತುಂಬಾ ಇಷ್ಟ, ಗೋಗಳು ಅಂದರೆ ತುಂಬಾ ಇಷ್ಟ, ಬ್ರಾಹ್ಮಣರೆಂದರೆ ತುಂಬಾ ಇಷ್ಟ. ಏಕೆಂದರೆ ನಿಜವಾದ ಬ್ರಾಹ್ಮಣರು ಭಗವಂತನ ಬಗ್ಗೆ ಪ್ರಚಾರ ಮಾಡುತ್ತಾರೆ. ಆದ್ದರಿಂದ ಗೋಗಳು ಹಾಗೂ ಬ್ರಾಹ್ಮಣರೆಂದರೆ ತುಂಬಾ ಇಷ್ಟ ಕೃಷ್ಣನಿಗೆ. ಆದ್ದರಿಂದ ನಾವು ಕೃಷ್ಣನಿಗೆ ನೈವೇದ್ಯ ಮಾಡಬೇಕೆಂದರೆ ಅವನು ಹೇಳಿದ ರೀತಿಯಲ್ಲಿ ಮಾಡಬೇಕು, ನಮಗೆ ಇಷ್ಟ ಬಂದಂತೆ ಅಲ್ಲ. ಸ್ವಲ್ಪ ನಿಯಮಗಳನ್ನು ಆಚರಿಸಿದರೆ ಸಾಕು, ನಾವು ಬರೀ ಶ್ರೀ ಕೃಷ್ಣ ಮಹಾಪ್ರಸಾದವನ್ನು ತಿನ್ನಬಹುದು, ನಾಲಿಗೆಯನ್ನು ನಿಯಂತ್ರಿಸಬಹುದು, ಆಗ ನಮ್ಮ ಬಾಳು ಯಶಸ್ವಿಯಾಗುತ್ತದೆ. ಪ್ರಸಾದವನ್ನು ತಿನ್ನುವುದು ಬರೀ ಹರೇ ಕೃಷ್ಣ ಜಪವನ್ನು ಮಾಡುವುದು ಅಥವಾ ಕೃಷ್ಣನ ಲೀಲೆಗಳನ್ನು ಮಾತನಾಡುವುದು, ಭಗವದ್ಗೀತೆಯನ್ನು ಭಾಗವತವನ್ನು ಓದುವುದು, ಬೇರೆಯವರಿಗೆ ಹೇಳುವುದು, ಈ ರೀತಿಯಲ್ಲಿ ನಾವು ಸುಲಭವಾಗಿ ನಮ್ಮ ನಾಲಿಗೆಯ ಎರಡು ಕಾರ್ಯಗಳನ್ನು ವರ್ಗಾಯಿಸಬಹುದು. ಬೇಡದಿರುವ ಕಾರ್ಯಗಳಿಂದ ಆಧ್ಯಾತ್ಮಿಕ ಕಾರ್ಯಗಳಿಗೆ ಮಾರ್ಪಡಿಸಬಹುದು. ಆಗ ನಾವು ಅವನನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಅರ್ಥವಾಗದ ಭಗವಂತನನ್ನು, ಇಂದ್ರಿಯಗಳಿಗೆ ಸಿಗದ ಅಧೋಕ್ಷಜನನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಂಡರೆ ಸಾಕು, ಅವನ ಲೋಕಕ್ಕೆ ಹೋಗುತ್ತೇವೆ. ಕೃಷ್ಣನೇ ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಅರ್ಜುನನೇ, ಯಾರು ನನ್ನ ಹುಟ್ಟಿನ ಹಾಗೂ ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವರು ದೇಹವನ್ನು ಬಿಟ್ಟ ನಂತರ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟುವುದಿಲ್ಲ, ಆದರೆ ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ನೋಡಿ, ಇದು ಕೃಷ್ಣನ ಮಾತು. ಆದ್ದರಿಂದ ನಾವು ಅವನನ್ನು ಅರ್ಥ ಮಾಡಿಕೊಳ್ಳಲು ನಾಲಿಗೆಯಿಂದ ಎರಡು ಕಾರ್ಯಗಳನ್ನು ಮಾಡಿದರೆ ಸಾಕು. ಬರೀ ಕೃಷ್ಣ ಪ್ರಸಾದವನ್ನು ತಿನ್ನುವುದು, ಕೃಷ್ಣನ ಬಗ್ಗೆ ಮಾತನಾಡುವುದು ಅಥವಾ ಕೃಷ್ಣನ ನಾಮಗಳನ್ನು ಉಚ್ಚರಿಸುವುದು, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದು, ಇಷ್ಟು ಮಾಡಿದರೆ ಸಾಕು, ಅವನ ಬಳಿ ನಾವು ಸುಲಭವಾಗಿ ಹೋಗಿ ಸೇರಬಹುದು. ಹರೇ ಕೃಷ್ಣ.